ಪ್ರೀತಿಯ ಮಾರ್ಗ.
ಪ್ರೀತಿಯ ಮಾರ್ಗ
ಹೃದಯ ನೊಂದವರೆ, ಮನಸ್ಸು ನೊಂದವರೆ, ಆದರಣೆ ಹೊಂದಲು ಬನ್ನಿ. ಹೃದಯ ನೊಂದವರೆ, ಮನಸ್ಸು ನೊಂದವರೆ, ಆದರಣೆ ಹೊಂದಲು ಬನ್ನಿ. ಇದು ಜೀವ ಮಾರ್ಗ, ಇದು ಪ್ರೀತಿಯ ಮಾರ್ಗ, ಇದು ಜೀವ ಮಾರ್ಗ, ಇದು ಪ್ರೀತಿಯ ಮಾರ್ಗ. ಕಷ್ಟದಿಂದ ಕಣ್ಣೀರಿಂದ ರೋಗ ಭಾರ ಬೇನೆಯಿಂದ, ಕಷ್ಟದಿಂದ ಕಣ್ಣೀರಿಂದ ರೋಗ ಭಾರ ಬೇನೆಯಿಂದ, ಬಿಡುಗಡೆ ಹೊಂದಲು ಧೈರ್ಯಗೊಳ್ಳಲು, ರಕ್ಷಣೆ ಹೊಂದಲು ಬನ್ನಿ. ಇದು ಜೀವ ಮಾರ್ಗ, ಇದು ಪ್ರೀತಿಯ ಮಾರ್ಗ, ಇದು ಜೀವ ಮಾರ್ಗ, ಇದು ಪ್ರೀತಿಯ ಮಾರ್ಗ.
ಪ್ರಿಯರೇ, ಪ್ರತಿ ಮಾನವನಿಗೂ ಪ್ರೀತಿಯು ಅವಶ್ಯವಲ್ಲವೇ? ಪ್ರೀತಿಯ ಆಸರೆ ಇಲ್ಲದೆ ಇರುವ ವ್ಯಕ್ತಿ ಯಾರೂ ಇಲ್ಲ. ಪ್ರೀತಿಗೋಸ್ಕರ ನಾವು ಅನೇಕರನ್ನು ನಂಬಿ ಮೋಸ ಹೋಗುತ್ತೇವಲ್ಲವೇ? ಆದರೆ ನಿಜವಾದ ಪ್ರೀತಿ ಹಾಗೂ ನಿರಂತರವಾದ ಪ್ರೀತಿ ತೋರಿಸುವ ವ್ಯಕ್ತಿಯನ್ನು ನೀವು ತಿಳಿಯಬಯಸುವುದಾದರೆ ಈ ಪ್ರೀತಿಯ ಮಾರ್ಗ ಕಾರ್ಯಕ್ರಮವನ್ನು ಆಲಿಸಿ ನೀವು ಹೊಂದಿದ ಆಶೀರ್ವಾದವನ್ನು ಈ ಕಾರ್ಯಕ್ರಮದ ಕಡೆಯಲ್ಲಿ ಹೇಳುವ ವಿಳಾಸಕ್ಕೆ ಪತ್ರ ಬರೆಯಿರಿ. ಬನ್ನಿ ಈಗ ಆಲಿಸಿ ಪ್ರೀತಿಯ ಮಾರ್ಗ.
ಪ್ರಿಯ ಸಹೋದರ ಸಹೋದರಿಯರೇ, ಯೇಸುವಿನ ಶುಭನಾಮದಲ್ಲಿ ನಿಮ್ಮೆಲ್ಲರಿಗೂ ಸವಂದನೆಗಳು. ಹೇಗಿದ್ದೀರಿ? ನನ್ನ ಹಿಂದಿನ ಸಂದೇಶಗಳನ್ನು ನೀವು ಕೇಳಿದ್ದೀರೆಂದು ನಾನು ನಂಬಿದ್ದೇನೆ. ನಿಮ್ಮ ಜೀವನದ ಮೇಲೆ ಈ ಸಂದೇಶಗಳು ಯಾವ ಪರಿಣಾಮ ಬೀರಿದೆ, ಅಥವಾ ಈ ಸಂದೇಶಗಳನ್ನು ಗಣನೆಗೆ ತಂದುಕೊಳ್ಳದೇ ಇದ್ದೀರಾ? ಇಂದು ತನ್ನ ಸ್ವಂತ ಜನರನ್ನಾಗಿ ಆದುಕೊಂಡ ಇಸ್ರಾಯೇಲ್ ಜನಾಂಗವನ್ನು ಕುರಿತು ನಿಮ್ಗೆ ಹೇಳಲು ಬಯಸುತ್ತೇನೆ. ದೇವರು ಅವರನ್ನು ಆಶೀರ್ವದಿಸಿ ಹಾಲು ಜೇನು ಹರಿಯುವಂಥ ದೇಶವನ್ನು ಅವರ ಸ್ವಾಸ್ಥ್ಯಕ್ಕೆ ಕೊಡುವುದಾಗಿ ವಾಗ್ದಾನ ಮಾಡಿದರು. ಅವರು ಆತನಿಗೆ ವಿಧೇಯರಾಗಿ ಆತನ ಸಾಮೀಪ್ಯ ಬಯಸುವರಾಗಿ ಕಾಣಬೇಕೆಂದು ಬಯಸಿದನು. ಆದರೆ ಅನೇಕ ವರ್ಷಗಳ ಕಾಲ ಅವರು ಬೇರೊಂದು ದೇಶವಾದ ಐಗುಪ್ತ್ಯದ ಅರಸನಾದ ಫರೋಹನ ಆಳ್ವಿಕೆಯಲ್ಲಿ ದಾಸರಾಗಿ ಕೆಲಸ ಮಾಡಬೇಕಾಯಿತು. ಆ ಅರಸನು ಬಹಳ ಕ್ರೂರಿಯಾಗಿದ್ದು ಜನರು ಕಠಿಣವಾದ ಕೆಲಸ ಮಾಡುವಂತೆ ಒತ್ತಾಯಪಡಿಸಿ ಹಿಂಸಿಸುತ್ತಾ ಇದ್ದನು. ದೇವರು ಈ ಜನರ ಮೊರೆಯನ್ನು ಲಾಲಿಸಿ ಮೋಶೆ ಎಂಬ ವ್ಯಕ್ತಿಯನ್ನ ಇವರ ನಾಯಕನನ್ನಾಗಿ ಆರಿಸಿದನು. ದೇವರು ಮೋಶೆ ಮುಖಾಂತರ ಅದ್ಭುತವಾದ ಕಾರ್ಯಗಳನ್ನು ಮಾಡಿಸುವುದರ ಮುಖಾಂತರ ಆ ಕ್ರೂರ ರಾಜನಿಂದ ಜನರನ್ನು ಬಿಡುಗಡೆ ಮಾಡಿದನು. ಜನರು ಕಡೆಯದಾಗಿ ಐಗುಪ್ತದಿಂದ ಬಿಡುಗಡೆ ಹೊಂದಿ ಹೊರಬಂದ ಮೇಲೆ ಕೆಂಪು ಸಮುದ್ರ ಎಂಬ ಸಮುದ್ರವನ್ನು ಹಾದು ಹೋಗಬೇಕಾಗಿ ಬಂತು. ಆದರೆ ಅರಸನಾದ ಫರೋಹ ಮತ್ತು ಆತನ ಸೈನಿಕರು ಈ ಇಸ್ರಾಯೇಲ್ ಜನರನ್ನು ಹಿಡಿಯುವುದಕ್ಕಾಗಿ ಹಿಂದೆ ಅಟ್ಟಿಸಿಕೊಂಡು ಬಂದರು. ದೇವರು ಮೂಡಣ ದಿಕ್ಕಿನಿಂದ ಬಲವಾದ ಬಿರುಗಾಳಿಯನ್ನು ಬೀಸುವಂತೆ ಮಾಡಿದನು. ಅದು ಸಮುದ್ರದ ನೀರನ್ನು ಒಂದು ಕಡೆಗೆ ನೂಕಿ ಅದರ ತಳದಲ್ಲಿ ಒಡನೆಲ ಕಾಣುವಂತೆ ಮಾಡಿದನು. ನೀರು ಅದರ ಎಡಗಡೆ ಬಲಗಡೆಯಲ್ಲಿ ಗೋಡೆಗಳಂತೆ ನಿಂತಿತು ಮತ್ತು ಜನರು ಅದರ ಮಧ್ಯದಲ್ಲಿ ಸುರಕ್ಷಿತವಾಗಿ ನಡೆದು ಹೋದರು. ಪ್ರಿಯರೇ, ಫರೋಹ ಮತ್ತು ಆತನ ಸೈನಿಕರು ಇಸ್ರಾಯೇಲರು ಹಾದುಹೋದ ಮಾರ್ಗದಲ್ಲಿ ಹಿಂಬಾಲಿಸುವುದಕ್ಕೆ ಬಂದಾಗ ಗೋಡೆಗಳಂತೆ ನಿಂತಿದ್ದ ನೀರು ಮತ್ತೆ ಸಮುದ್ರವನ್ನು ಸೇರಲು ಎಲ್ಲಾ ಸೈನಿಕರು ನಾಶವಾದರು. ಅದಾದ ನಂತರ ಅವರು ಮರುಭೂಮಿಯ ಮುಖಾಂತರ ದೇವರು ವಾಗ್ದಾನ ಮಾಡಿದ ದೇಶಕ್ಕೆ ಹೋಗಬೇಕಾಯಿತು. ಈ ಜನರು ದಿನದ ಬಿಸಿಲನ್ನು ತಡೆದುಕೊಳ್ಳುವ ಹಾಗೆ ದೇವರು ಹಗಲಿನಲ್ಲಿ ಮೇಘಸ್ತಂಭವನ್ನು, ಇರುಳಿನಲ್ಲಿ ಅವರನ್ನು ಕಾಯುವುದಕ್ಕೋಸ್ಕರ ಅಗ್ನಿಸ್ತಂಭವನ್ನು ಉಂಟು ಮಾಡಿದನು. ದೇವರ ಸಂರಕ್ಷಣೆ ಮತ್ತು ಕಾಳಜಿ ಬಹಳ ದೊಡ್ಡದು. ಪ್ರಿಯರೇ, ಆದರೂ ಜನರು ದೇವರ ಅದ್ಭುತ ಕಾರ್ಯಗಳು ತಮಗಾಗಿ ಮಾಡಿದ್ದನ್ನು ನೋಡಿದ್ರೂ ಸಹ ಅವರು ದೇವರ ವಿರುದ್ಧವಾಗಿ ತಿರುಗಿಬಿದ್ರು. ಅವರು ದೇವರ ನಿಯಮಗಳನ್ನು ಪಾಲಿಸದೆ ಅಥವಾ ಆತನ ನಂಬಿಕೆ ಹಿಡಿದು ಹೋದರು. ಮರಳುಗಾಡಿನ ಅವರಿಗೆ ಬಾಯಾರಿಕೆಯಾದ್ರಿಂದ ಹಾಗೂ ನೀರು ದೊರಕದೇ ಇದ್ದುದರಿಂದ ದೇವರ ವಿರುದ್ಧವಾಗಿ ಗುಣುಗುಟ್ಟುವರಾದರು. ಆದರೆ ದೇವರು ತನ್ನ ಕರುಣೆಯ ನಿಮಿತ್ತ ಬಂಡೆಯನ್ನು ಸೀಳಿ ನೀರು ಬರುವಂತೆ ಮಾಡಿದನು. ಬಂಡೆಯಿಂದ ನೀರು ಆ ಮರಳುಗಾಡಿನಲ್ಲಿ ಹೊಳೆಯೋಪಾದಿಲಿ ನದಿಯಂತೆ ಹರಿದು ಬಂದಿತು. ಆದರೂ ಜನರು ದೇವರ ವಿರುದ್ಧ ಪಾಪವನ್ನು ಮಾಡುತ್ತಾ ದೇವರಿಗೆ ವಿರುದ್ಧವಾಗಿ ನಡೆಯಲಾರಂಭಿಸಿದರು. ಅವರು ತಮ್ಮ ಮನಸ್ಸಿಗೆ ಬಂದಂತೆ ಆಹಾರದ ಅಪೇಕ್ಷೆಯನ್ನು ಇಡುವುದರ ಮುಖಾಂತರ ದೇವರನ್ನು ಪರೀಕ್ಷಿಸಿದರು. ಪ್ರಿಯರೇ, ಅವರು ದೇವರಿಗೆ ವಿರುದ್ಧವಾಗಿ ಮಾತನಾಡಿ ಆತನು ಬಂಡೆಯನ್ನು ಸೀಳಿ ನೀರನ್ನು ಒದಗಿಸಿದನು, ಆದರೆ ನಮಗೋಸ್ಕರ ನಮಗಿಷ್ಟವಾದ ಭೋಜನವನ್ನು ಕೊಡಲು ಸಾಧ್ಯವೇ ಎಂದು ಪ್ರಶ್ನಿಸಿದರು. ದೇವರಲ್ಲಿಯೂ ದೇವರ ರಕ್ಷಣೆಯಲ್ಲಿಯೂ ಈ ಜನರು ನಂಬಿಕೆ ಇಡದೆ ಇರುವುದನ್ನು ದೇವರು ನೋಡಿ ಬಹು ಕೋಪಗೊಂಡನು. ಆದರೂ ಆಕಾಶದ ಮೋಡಗಳಿಗೆ ಆತನು ಅಪ್ಪಣೆ ನೀಡಿದ್ರಿಂದ ಆಕಾಶದಿಂದ ಮನ್ನಾ ಎಂಬ ಆಹಾರವನ್ನು ಆ ಮರಳುಗಾಡಿನಲ್ಲಿ ಬೀಳುವಂತೆ ಮಾಡಿದನು. ಜನರು ಅದನ್ನು ಮುಂಜಾನೆ ಶೇಖರಿಸಿ ಬಹಳ ರುಚಿಯಾದ ರೊಟ್ಟಿ ಮಾಡಿ ತಿಂದರು. ಪ್ರಿಯರೇ, ಇವೆಲ್ಲವುಗಳ ಮಧ್ಯದಲ್ಲಿ ಅವರು ಇನ್ನೂ ಪಾಪವನ್ನು ಮಾಡುತ್ತಾ ದೇವರ ಅದ್ಭುತ ಕಾರ್ಯಗಳನ್ನು ಮರೆತು ಬಿಟ್ಟರು. ದೇವರು ಕೋಪಗೊಂಡು ತನ್ನ ಸಂರಕ್ಷಣೆಯನ್ನು ಜನರಿಂದ ದೂರ ಮಾಡಿದ್ರಿಂದ ಶತ್ರುಗಳು ಬಂದು ಅನೇಕ ಇಸ್ರಾಯೇಲರನ್ನು ಕೊಂದು ಹಾಕಿಬಿಟ್ರು. ಪ್ರಿಯ ಸಹೋದರ ಸಹೋದರಿಯರೇ, ಕೆಲವು ಸಾವಿರ ವರ್ಷಗಳ ಹಿಂದೆ ದೇವರ ಜನರಿಗೆ ಆದ ಈ ಕಾರ್ಯದಿಂದ ನಾವು ಈಗ ಪಾಠ ಕಲಿಯಬೇಕಾಗಿದೆ. ಅವರು ದೇವರ ಸಂದೇಶವನ್ನು ಕೇಳಿಸಿಕೊಂಡ ನಂತರವೂ ತಮ್ಮ ಹೃದಯವನ್ನು ಗಟ್ಟಿ ಮಾಡಿಕೊಂಡು ದೇವರಿಗೆ ವಿರುದ್ಧವಾಗಿ ನಡೆದುಕೊಂಡರು. ದೇವರು ಅವರ ಅಗತ್ಯತೆಗಳನ್ನೆಲ್ಲ ಪೂರೈಸಿದರು, ಜನರ ವಿಷಯದಲ್ಲಿ ಕೋಪವುಳ್ಳವರಾಗಿದ್ದರು. ಆ ಜನರ ವಿಷಯದಲ್ಲಿ ದೇವರು 40 ವರ್ಷಗಳ ಕಾಲ ಕೋಪದಿಂದಿದ್ದನು. ಅವರು ದೇವರಲ್ಲಿ ಅಪನಂಬಿಕೆಯುಳ್ಳವರಾಗಿದ್ದರಿಂದ ಅವರಿಗೆ ವಾಗ್ದಾನ ಮಾಡಿದ ದೇಶವನ್ನು ಅವರು ಕಾಣುವುದೇ ಇಲ್ಲವೆಂದು ಹೇಳಿದನು. ಆದ್ದರಿಂದ ದೇವರಿಗೆ ವಿರುದ್ಧವಾಗಿ ನಡೆದುಕೊಂಡ ಯಾರೂ ಸಹ ವಾಗ್ದಾನ ಮಾಡಿದ ದೇಶವನ್ನು ಪ್ರವೇಶ ಮಾಡಲಾಗಲಿಲ್ಲ. ಅವರು ಆ ಮರಳುಗಾಡಿನಲ್ಲಿ ತಿರುಗಿ ಬಿದ್ದ ಜನರು ಸಾಯುವ ತನಕ, ಅಂದರೆ 40 ವರ್ಷಗಳ ಕಾಲ ವಾಸಿಸಿದರು. ಅವರ ಮಕ್ಕಳು ಮಾತ್ರ ಆ ವಾಗ್ದಾನ ಮಾಡಿದ ದೇಶವನ್ನು ಪ್ರವೇಶ ಮಾಡಲಿಕ್ಕೆ ಸಾಧ್ಯವಾಯಿತು. ಪವಿತ್ರ ಗ್ರಂಥವಾದ ಸತ್ಯವೇದದಲ್ಲಿ ದೇವರು ಹೇಳಿದ್ದಾನೆ, ನೀವು ಈ ಹೊತ್ತು ದೇವರ ಶಬ್ದಕ್ಕೆ ಕಿವಿಗೊಟ್ರೆ ನಿಮ್ಮ ಹಿರಿಯರು ದೇವರ ಕೋಪವನ್ನೆಬ್ಬಿಸಿದ ಸ್ಥಳದಲ್ಲಿ ಅರಣ್ಯದೊಳಗೆ ದೇವರನ್ನು ಪರೀಕ್ಷಿಸಿದ ದಿನದಲ್ಲಿ ಮಾಡಿದಂತೆ ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡ್ರಿ ಎಂಬುದಾಗಿ. ಆದ್ದರಿಂದ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಅವರಿಗೆ ಸಂಭವಿಸಿದ ಆ ದುರ್ಗತಿ ನಮಗೆ ಸಂಭವಿಸಬಹುದೆಂಬ ಭಯ ನಮ್ಮಲ್ಲಿ ಇರಬೇಕು. ಎಲ್ಲಾ ಇಸ್ರಾಯೇಲರಿಗೂ ದೇವರು ವಾಗ್ದಾನ ಮಾಡಿದ ದೇಶವನ್ನು ಪ್ರವೇಶಿಸಲು ಅವಕಾಶವಿದ್ದಿತು. ಆದರೆ ಅವರು ತಮ್ಮ ಅಪನಂಬಿಕೆಯಿಂದ ಪ್ರವೇಶಿಸಲಾಗಲಿಲ್ಲ. ನಮಗೂ ಸಹ ದೇವರ ಈ ರಕ್ಷಣೆ ಎಂಬ ಸುವಾರ್ತೆ ಸಾರಲ್ಪಟ್ಟಿದೆ. ಈ ಶುಭ ಸಂದೇಶವೇನೆಂದರೆ, ಯೇಸುವನ್ನು ನಂಬುವುದರ ಮುಖಾಂತರ ರಕ್ಷಣೆ ಸಾಧ್ಯ. ನೀವು ಪ್ರತಿ ವಾರ ನಮ್ಮ ಸಂದೇಶವನ್ನು ಕೇಳುತ್ತಿದ್ದರೆ ಈಗಾಗಲೇ ಇದರ ಬಗ್ಗೆ ಕೇಳಿರುತ್ತೀರಿ. ನಾವು ನಮ್ಮ ಕ್ರಿಯೆ, ಆಲೋಚನೆ ಮತ್ತು ನುಡಿಯಿಂದ ಪಾಪ ಮಾಡುವುದಾದರೆ ಪವಿತ್ರಾದ ದೇವರಿಂದ ಬೇರ್ಪಡಿಸಲ್ಪಡುತ್ತೇವೆ ಮತ್ತು ದೇವರ ಬಳಿ ಒಂದಾಗಿ ಸೇರಲಿಕ್ಕೆ ಬೇರೆ ಮಾರ್ಗವೇ ಇಲ್ಲ. ಪ್ರಿಯರೇ, ಈ ಪಾಪಕ್ಕೆ ಸಿಕ್ಕುವ ಶಿಕ್ಷೆ ಎಂದರೆ ದೇವರಿಂದ ಶಾಶ್ವತವಾಗಿ ಬೇರ್ಪಡಿಸಿ ನರಕವನ್ನು ಸೇರುವಂಥದ್ದು. ಆದರೆ ದೇವರು ನಮ್ಮ ಮೇಲಿನ ಪ್ರೀತಿ ಕರುಣೆ ನಿಮಿತ್ತವಾಗಿ ಮಾನವನಾಗಿ ಭೂಲೋಕಕ್ಕೆ ಬಂದನು. ಆತನ ಹೆಸರೇ ಯೇಸು. ಆತನು ಪವಿತ್ರ ಜೀವಿತವನ್ನು ಜೀವಿಸಿ ಪರಲೋಕ ರಾಜ್ಯದ ಶುಭ ಸಂದೇಶವನ್ನು ಸಾರಿ ರೋಗಿಗಳನ್ನು ಗುಣಪಡಿಸಿ ಪಾಪದ ಬಂಧನಗಳಿಂದ ಜನರನ್ನು ಬಿಡಿಸಿದನು. ಆದರೆ ತನ್ನ 33ನೇ ವಯಸ್ಸಿನಲ್ಲಿ ಆತನನ್ನು ಶಿಲುಬೆಗೆ ಮೊಳೆ ಹೊಡೆದು ಕೊಂದರು. ಆತನಿಗೆ ಎಲ್ಲವೂ ಮೊದಲೇ ತಿಳಿದಿತ್ತು. ನಮ್ಮೆಲ್ಲರ ಪಾಪದ ನಿಮಿತ್ತ ಶಿಕ್ಷೆಯನ್ನು ತನ್ನ ಮರಣದ ಮುಖಾಂತರ ಅನುಭವಿಸಿದನು. ಆತನು 3ನೇ ದಿನದಲ್ಲಿ ಜೀವಿತನಾಗಿ ಎದ್ದು ಬಂದು ಈಗಲೂ ಸಹ ಜೀವಿಸುವನಾಗಿದ್ದು ಮತ್ತೆ ನೀತಿಯಿಂದ ಲೋಕಕ್ಕೆ ನ್ಯಾಯ ತೀರ್ಪು ಮಾಡಲಿಕ್ಕೆ ಬರಲಿದ್ದಾನೆ. ಯೇಸು ಕ್ರಿಸ್ತನನ್ನು ನಂಬಿ ಆತನನ್ನು ರಕ್ಷಕನನ್ನಾಗಿ ಸ್ವೀಕರಿಸುವ ಎಲ್ಲರಿಗೆ ಪಾಪದಿಂದ ಮತ್ತು ಅದರ ಶಿಕ್ಷೆಯಿಂದ ಬಿಡುಗಡೆ ಹೊಂದಿ ದೇವರ ಉಚಿತಾರ್ಥವಾದ ರಕ್ಷಣೆ ಎಂಬ ಉಡುಗೊರೆ ಕಾದಿದೆ. ಯೇಸು ಕ್ರಿಸ್ತನನ್ನು ಈಗ ನಂಬುವ ಪ್ರತಿಯೊಬ್ಬರಿಗೆ ಸಿಕ್ಕುವ ವಾಗ್ದಾನವುಳ್ಳ ದೇಶವೆಂದರೆ ಆತನೊಂದಿಗೆ ಶಾಶ್ವತವಾದ ಜೀವಿತ. ಆದರೆ ಇಸ್ರಾಯೇಲರಿಗಾದರೂ ಇದು ಫಲಿಸಲಿಲ್ಲ. ಕಾರಣ, ಅವರು ಕೇಳಿದ ವಾಕ್ಯಕ್ಕೆ ಅವರು ವಿಧೇಯರಾಗದೆ ನಂಬದೆ ಇದ್ದದರಿಂದ. ನಿಮ್ಮ ಜೀವಿತದಲ್ಲಿ ಯೇಸುವಿನ ಮಹತ್ತರವಾದ ಸಂರಕ್ಷಣೆ ಕಂಡಿದ್ದೀರಾ? ನಿಮಗೋಸ್ಕರ ಶಿಲುಬೆಯಲ್ಲಿ ಮರಣ ಹೊಂದುವುದರ ಮುಖಾಂತರ ನಿಮಗೆ ಯೇಸು ಏನು ಮಾಡಿದ್ದಾನೆ ಎಂದು ಕೇಳಿದ್ದೀರಾ? ಯೇಸು ವಾಗ್ದಾನ ಮಾಡಿರುವ ರಕ್ಷಣೆ ಎಂಬ ಶುಭ ಸಂದೇಶವನ್ನು ಕೇಳಿಸಿಕೊಂಡಿದ್ದೀರಾ? ಈಗ ನೀವು ಆತನನ್ನು ನಂಬುವಿರಾ? ಪವಿತ್ರ ಗ್ರಂಥವಾದ ಸತ್ಯವೇದ ಹೇಳುತ್ತದೆ, ದೇವರು ಒಂದು ನಿರ್ದಿಷ್ಟ ದಿವಸವನ್ನು ಗೊತ್ತು ಮಾಡಿದ್ದಾನೆ, ಅದು ಹಿಂದೆ ಅಥವಾ ಈ ಹೊತ್ತೇ. ಈ ಹೊತ್ತು ನೀವು ದೇವರ ಶಬ್ದವನ್ನು ಕೇಳುವುದಾದರೆ ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡ್ರಿ. ಹೀಗಿರುವುದರಿಂದ ಯೇಸುವನ್ನು ನಾವು ನಂಬುವುದರ ಮುಖಾಂತರ ನಾವು ಆತನ ಸಂತೋಷ ಸಮಾಧಾನವಿರುವ ಶಾಶ್ವತ ಜೀವಿತಕ್ಕೆ ಸೇರುವ ವಾಗ್ದಾನವನ್ನು ಹೊಂದುವರಾಗುತ್ತೇವೆ. ಆದ್ದರಿಂದ ಜಾಗರೂಕರಾಗಿರೋಣ ಮತ್ತು ಆತನ ವಾಕ್ಯಕ್ಕೆ ಅವಿಧೇಯತ್ವ ತೋರಿಸುವುದರ ಮುಖಾಂತರ ಈ ರಕ್ಷಣಾ ಸೌಭಾಗ್ಯವನ್ನು ಕಳೆದುಕೊಳ್ಳುತ್ತೇವೆಂಬ ಅರಿವಿನಿಂದ ಜಾಗರೂಕರಾಗಿರೋಣ. ಯಾಕೆಂದರೆ ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯಸಾಧಕವಾದದ್ದು, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು, ಪ್ರಾಣ ಆತ್ಮಗಳನ್ನು ಕೀಲು ಮಜ್ಜಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೂ ತೂರಿ ಹೋಗುವಂಥದ್ದು, ಹೃದಯದ ಆಲೋಚನೆಗಳನ್ನು ಉದ್ದೇಶಗಳನ್ನು ವಿವೇಚಿಸುವಂಥದ್ದು ಆಗಿದೆ. ನಾವು ಯಾವ ಆತನಿಗೆ ಲೆಕ್ಕ ಒಪ್ಪಿಸಬೇಕಾಗಿದೆಯೋ ಆತನ ದೃಷ್ಟಿಗೆ ಸಮಸ್ತವು ಮುಚ್ಚು ಮೊರೆಯಿಲ್ಲದ್ದಾಗಿಯೂ ಬಯಲಾದದ್ದಾಗಿಯೂ ಅದೇ. ಆತನ ಸನ್ನಿಧಿಯಲ್ಲಿ ಅಗೋಚರವಾಗಿರುವ ಸೃಷ್ಟಿಯು ಒಂದೂ ಇಲ್ಲ ಪ್ರಿಯರೇ. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮ ಹೃದಯಗಳನ್ನು ನಾವು ಸಾರುತ್ತಿರುವ ಈ ರಕ್ಷಣೆಯ ಶುಭ ಸಂದೇಶಕ್ಕೆ ತೆರೆಯುವಂತೆ ನಿಮ್ಮನ್ನು ಬೇಡಿಕೊಳ್ತಿದ್ದೇನೆ. ನಿಮ್ಮ ಹೃದಯಗಳನ್ನು ಕಠಿಣಪಡಿಸಿಕೊಳ್ಳಬೇಡ್ರಿ, ದೇವರನ್ನು ಪರೀಕ್ಷಿಸಬೇಡ್ರಿ. ಇಂದೇ ಆ ಸುಸಂದರ್ಭ, ಇದೇ ಆ ರಕ್ಷಣೆಯ ದಿನ. ನಾವು ಒಟ್ಟಾಗಿ ಪ್ರಾರ್ಥಿಸೋಣವೇ. ಕರ್ತನಾದ ಯೇಸುವೆ, ನಿನ್ನ ವಾಕ್ಯಗಳನ್ನು ಕೇಳಿದ್ದೇನೆ, ನನ್ನ ಪಾಪಗಳ ನಿಮಿತ್ತ ನೀನು ಸತ್ತೆ ಎಂದು ತಿಳಿದಿದ್ದೇನೆ. ಇಂದು ನಿನ್ನನ್ನು ನನ್ನ ರಕ್ಷಕನನ್ನಾಗಿಯೂ ಒಡೆಯನನ್ನಾಗಿಯೂ ಸ್ವೀಕರಿಸುತ್ತೇನೆ. ದಯಮಾಡಿ ನನ್ನ ಪಾಪಗಳನ್ನು ಕ್ಷಮಿಸು, ನಿನ್ನ ಮಗುವನ್ನಾಗಿ ನನ್ನನ್ನು ಅಂಗೀಕರಿಸು. ಆಮೇನ್.
ಮೆಸ್ಸಿಯಾ ಪ್ರಿಯ ಮೆಸ್ಸಿಯಾ, ನನ್ನ ಪ್ರಿಯ ಮೆಸ್ಸಿಯಾ, ಮೆಸ್ಸಿಯಾ ಮೆಸ್ಸಿಯಾ ಪ್ರಿಯ ಮೆಸ್ಸಿಯಾ, ನನ್ನ ಪ್ರಿಯ ಮೆಸ್ಸಿಯಾ. ಇಮ್ಮಾನುವೆಲ್ ಎಲ್ರೋಹಿ, ನನ್ನ ಸಂಗಡ ಇರುವವನೇ, ನನ್ನನ್ನು ನೋಡುವವನೇ. ಇಮ್ಮಾನುವೆಲ್ ಎಲ್ರೋಹಿ, ನನ್ನ ಸಂಗಡ ಇರುವವನೇ, ನನ್ನನ್ನು ಕಾಣುವವನೇ. ಮೆಸ್ಸಿಯಾ ಮೆಸ್ಸಿಯಾ ಪ್ರಿಯ ಮೆಸ್ಸಿಯಾ, ನನ್ನ ಪ್ರಿಯ ಮೆಸ್ಸಿಯಾ, ಮೆಸ್ಸಿಯಾ ಮೆಸ್ಸಿಯಾ ಪ್ರಿಯ ಮೆಸ್ಸಿಯಾ, ನನ್ನ ಪ್ರಿಯ ಮೆಸ್ಸಿಯಾ.
ಈ ಪ್ರೀತಿಯ ಮಾರ್ಗ ಕಾರ್ಯಕ್ರಮವನ್ನು ಕೇಳಿದ ನಮ್ಮ ಎಲ್ಲಾ ಶ್ರೋತೃಗಳಿಗೆ ವಂದನೆಗಳು. ಈ ಕಾರ್ಯಕ್ರಮದ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ನಮಗೆ ಪತ್ರ ಬರೆಯಿರಿ ಅಥವಾ ನಮ್ಮ ಮೊಬೈಲ್ ದೂರವಾಣಿಗೆ ಕರೆ ಮಾಡಿ. ಪತ್ರ ಬರೆಯುವ ಹಾಗೂ ಕರೆ ಮಾಡುವ ಪ್ರತಿಯೊಬ್ಬರಿಗೂ ವಿಸ್ಮಯಕರವಾದ ಸತ್ಯಾಂಶಗಳು ಎಂಬ ಪುಸ್ತಕವನ್ನು ಉಚಿತವಾಗಿ ಕಳುಹಿಸಿಕೊಡುತ್ತೇವೆ. ನೀವು ಬರೆಯಬೇಕಾದ ವಿಳಾಸ: ಪ್ರೀತಿಯ ಮಾರ್ಗ, ಅಂಚೆಪೆಟ್ಟಿಗೆ ಸಂಖ್ಯೆ 1603, ಬೆಂಗಳೂರು 560016. ಮತ್ತೊಮ್ಮೆ ನಮ್ಮ ವಿಳಾಸ: ಪ್ರೀತಿಯ ಮಾರ್ಗ, ಪೋಸ್ಟ್ ಬಾಕ್ಸ್ ನಂಬರ್ 1603, ಬ್ಯಾಂಗ್ಲೂರ್ 560016. ನಮ್ಮ ಮೊಬೈಲ್ ದೂರವಾಣಿ ಸಂಖ್ಯೆ 9986760607. ಮತ್ತೊಮ್ಮೆ ನಮ್ಮ ದೂರವಾಣಿ ಸಂಖ್ಯೆ 9986760607. ನಮಸ್ಕಾರ.
ಮೆಸ್ಸಿಯಾ ಮೆಸ್ಸಿಯಾ ಪ್ರಿಯ ಮೆಸ್ಸಿಯಾ, ನನ್ನ ಪ್ರಿಯ ಮೆಸ್ಸಿಯಾ, ಮೆಸ್ಸಿಯಾ ಮೆಸ್ಸಿಯಾ ಪ್ರಿಯ ಮೆಸ್ಸಿಯಾ,
ನನ್ನ ಪ್ರಿಯ ಮೆಸಿಯ ಇಮಾನುವೆಲ್ ಎಲ್ರೋಹಿ ನನ್ನ ಸಂಗಡ ಇರುವವನೇ.